ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಸೈತಾನನು ಮಾಡಲಾರದ ಕಾರ್ಯಗಳು. ಆತ್ಮೀಯ ಪ್ರಿಯ ಕೇಳುಗರೆ, ಈ ಲೋಕದಲ್ಲಿ ಒಂದು ಮಹಾ ಹೋರಾಟ ನಡೀತಕ್ಕಂಥದ್ದಾಗಿದೆ. ಈ ಮಹಾ ಹೋರಾಟ ಸೈತಾನ ಮತ್ತು ಕ್ರಿಸ್ತನ ನಡುವೆ, ಒಳ್ಳೆಯದು ಮತ್ತು ಕೆಟ್ಟದರ ನಡುವೆ ನಡೀತಕ್ಕಂಥದ್ದಾಗಿದೆ. ಸೈತಾನನು ತಾನು ಏನನ್ನು ಸಾಧಿಸಬೇಕು, ಏನಾದರೂ ಈ ಲೋಕದಲ್ಲಿ ಜಯಗಳಿಸಬೇಕೆಂಬುದಾಗಿ ಪ್ರಯತ್ನಿಸುವಂತವನಾಗಿದ್ದಾನೆ. ಆದರೆ ಅವನಿಂದ ಏನೂ ಸಹ ಮಾಡಲು ಸಾಧ್ಯವಿಲ್ಲ. ಅವನು ಏನನ್ನು ಮಾಡಲು ಸಾಧ್ಯ ಎನ್ನುವಂತಹ ವಿಚಾರಗಳನ್ನು ಇವತ್ತಿನ ದಿನದಲ್ಲಿ ನಾವು ನೋಡಲು ಹೋಗ್ತಕ್ಕಂಥವರಾಗಿದ್ದೇವೆ. ಅದಕ್ಕೂ ಮೊದಲು ನಾವು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಶುದ್ಧನು ಮಹಾಪರಿಶುದ್ಧನು ಸ್ವಾಮಿ, ನೀತಿಗೆ ಪಾತ್ರನು ಮಹೋನ್ನತ ದೇವರು, ಪರಲೋಕದಲ್ಲಿ ಕುಳಿತು ಭೂಮಿಯ ಮಕ್ಕಳನ್ನು ಕಣ್ಣೆತ್ತಿ ನೋಡುವಂತಹ ನಮ್ಮ ತಂದೆಯು ನೀನಾಗಿದ್ದೀಯಾ ಸ್ವಾಮಿ. ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ಸ್ವಾಮಿ, ಮೇರಿ ಮಗ್ದಳ ರೀತಿಯಲ್ಲಿ ನಿನ್ನ ವಾಕ್ಯಕ್ಕೋಸ್ಕರ ಹಂಬಲಿಸುತ್ತಾ ನಿನ್ನ ಸತ್ನ ಹರಿತುಕೊಳ್ಳಬೇಕೆಂಬುದಾಗಿ ನಿನ್ನ ವಾಕ್ಯಗಳನ್ನು ತೆಗೆದಿರುವಾಗ ನೀನು ನಮ್ಮ ಸಂಗಡ ಮಾತನಾಡು ಸ್ವಾಮಿ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಅವರು ಯಾವ ಮನನೋವಿನಿಂದ ಯಾವ ಕಷ್ಟದಿಂದ ಬಂದಿದ್ದಾರೆ ನಮಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ದೇವರು ಮಾತ್ರ ಸೃಷ್ಟಿಕರ್ತ, ಅವನಿಂದಲೇ ಎಲ್ಲವೂ ಸಾಧ್ಯ, ಸೈತಾನನು ಏನು ಮಾಡಲು ಸಾಧ್ಯವಿಲ್ಲ ಅನ್ನುವಂತಹ ಅರಿವನ್ನು ಅವರಲ್ಲಿ ಹುಟ್ಟಿಸು. ಅದನ್ನು ಹರಿತುಕೊಂಡು ಸಂಪೂರ್ಣವಾಗಿ ನಿನಗೆ ಒಪ್ಪಿಸಿಕೊಟ್ಟು ಜೀವಿಸುವ ಹಾಗೆ ಸಹಾಯ ಮಾಡು, ಈ ವಾಕ್ಯದೊಂದಿಗೆ ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಮಹಾ ಹೋರಾಟ. ಈ ಮಹಾ ಹೋರಾಟದಲ್ಲಿ ನಾವೆಲ್ಲರೂ ಸಹ ಭಾಗಿಗಳಾಗಿದ್ದೇವೆ. ನಮ್ಮ ವಿರೋಧಿ ಯಾರೆಂದರೆ ನಮ್ಮ ವಿರೋಧಿ ಸೈತಾನ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 6:12 ತಿಳಿಸತಕ್ಕಂಥದ್ದಾಗಿದೆ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಎಂಬುದಾಗಿ ಪೌಲನು ಬರೆಯುವಂಥವನಾಗಿದ್ದಾನೆ. ನಾವು ಹೋರಾಡುವಂಥದ್ದು ನಮ್ಮ ಸಹೋದರ ಸಹೋದರಿಯರ ನಡುವೆ ಅಲ್ಲ, ಒಂದು ಸರ್ಕಾರದ ವಿರುದ್ಧವಾಗಿ ಅಲ್ಲ, ಒಂದು ಸಭೆಯ ವಿರುದ್ಧವಾಗಿ ಅಲ್ಲ, ಒಂದು ಸಂಸ್ಥೆಯ ವಿರುದ್ಧವಾಗಿ ಅಲ್ಲ, ಯಾವ ಮನುಷ್ಯನ ಜೊತೆಯಲ್ಲೂ ಅಲ್ಲ. ನಾವು ಹೋರಾಡ್ತಕ್ಕಂಥದ್ದು ನಮ್ಮ ವಿರೋಧಿಯಾದಂತಹ ಸೈತಾನನ ಸಂಗಡ. ಸೈತಾನನು ಇವರೆಲ್ಲರನ್ನು ಸಹ ಒಂದು ಆಯುಧವಾಗಿ ಉಪಯೋಗಿಸಿಕೊಂಡಿದ್ದಾನೆ ಅಷ್ಟೆ. ಆದರೆ ನಾವು ಕೊನೆಯದಾಗಿ ಹೋರಾಡುವುದು ಸೈತಾನನ ಸಂಗಡ ಮಾತ್ರ. ಹಾಗಾಗಿ ಸೈತಾನನ ಹೆದರಿಸಲು ಆತನಲ್ಲಿರ್ತಕ್ಕಂತಹ ಬಲ ಬಲಹೀನತೆಗಳು ಏನು ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಮೊದಲನೇದಾಗಿ ಸೈತಾನನು ಏನೆಲ್ಲ ಮಾಡಲು ಸಾಧ್ಯವಿಲ್ಲ, ಏನೆಲ್ಲ ಆತನು ಮಾಡಲು ಸಾಧ್ಯ, ಮೊದಲನೇದಾಗಿ ಅವನಿಗಿರ್ತಕ್ಕಂಥ ಬಲ ಎಂಥದ್ದು ಎಂಬುದನ್ನು ನಾವು ನೋಡೋಣ. ಆತನು ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂತಹ ವ್ಯಕ್ತಿ. ಅದಕ್ಕೋಸ್ಕರ ಅವನು ಈ ಲೋಕದ ಎಲ್ಲ ಜನರನ್ನು ಬಲಹೀನ ಮಾಡಿದ್ದಾನೆ, ಎಲ್ಲರ ಮೇಲೆ ತನ್ನ ಆಡಳಿತವನ್ನು ನಡೆಸಿ ಎಲ್ಲರನ್ನ ಬಲಹೀನ ಮಾಡಿದ್ದಾನೆ, ಎಲ್ಲರನ್ನು ಸಹ ಪಾಪಕ್ಕೆ ಒಳಪಡಿಸಿದ್ದಾನೆ. ಆದರೆ ಯೇಸು ಸ್ವಾಮಿಯನ್ನು ಬಿಟ್ಟು, ಅದಕ್ಕೋಸ್ಕರವೇ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ ಎಂಬುದಾಗಿ. ಹಾಗಾಗಿ ಎಲ್ಲರನ್ನು ಸಹ ಬಲಹೀನ ಮಾಡಿದ್ದಾನೆ. ಆ ನಿಮಿತ್ತವಾಗಿ ಅವನು ತನ್ನ ಅಹಂಕಾರದಿಂದ ಹೇಳುವಂಥವನಾಗಿದ್ದಾನೆ, ಇಡೀ ಲೋಕವನ್ನೇ ನಾನು ಪಾಪಕ್ಕೆ ಒಳಪಡಿಸಿ ಜಯಿಸಿದ್ದೇನೆ, ಈ ಪಾಪದಿಂದ ನೀವು ಹೇಗೆ ತಪ್ಪಿಸಿಕೊಳ್ಳಲು ಸಾಧ್ಯ ಎಂಬುದಾಗಿ ಅಹಂಕಾರದಿಂದ ಹೇಳುವಂಥವನಾಗಿದ್ದಾನೆ. ಆದರೆ ಸತ್ಯವೇದದಲ್ಲಿ ಅನೇಕರು ಈ ಪಾಪದ ಮೇಲೆ ಜೀವನ ಹೊಂದಿ ನೀತಿವಂತರಾಗಿದ್ದಾರೆ. ಉದಾಹರಣೆಗೆ ದಾನಿಯೇಲ, ಯೋಸೇಫ, ಪೌಲ, ಇವರುಗಳೆಲ್ಲರೂ ಸಹ ಒಂದು ಕಾಲದಲ್ಲಿ ಸೈತಾನನ ಒಂದು ಶೋಧನೆಗೆ ಒಳಗಾಗಿ ಪಾಪ ಮಾಡಿದವರೇ. ಆದರೆ ಆ ಪಾಪವನ್ನು ಜಯಿಸಿದಂತಹ ವ್ಯಕ್ತಿಗಳು ಹೀರಾಗಿದ್ದಾರೆ. ಈ ಪಾಪ ನಮ್ಮನ್ನು ಏನು ಮಾಡ್ತಕ್ಕಂಥದ್ದಾಗಿದೆ ಅಂದರೆ ಪಾಪ ಮರಣಕ್ಕೆ, ಆ ಒಂದು ಸಾವಿನ ಹಂತಕ್ಕೆ ತೆಗೆದುಕೊಂಡು ಬಿಡ್ತಕ್ಕಂಥದ್ದಾಗಿದೆ. ಆತನು ಅನೇಕ ಕಾಯಿಲೆಗಳನ್ನು, ರೋಗಿಗಳನ್ನು ತಂದು ಅನೇಕ ಸಮಸ್ಯೆಗಳನ್ನು ನಮ್ಮ ಮಧ್ಯೆ ತಂದು ಸೈತಾನ ಪಾಪಕ್ಕೆ ತಳ್ಳಿ ಕೊನೆಯದಾಗಿ ಆ ಮರಣಕ್ಕೆ ನಮ್ಮನ್ನು ಒಳಪಡಿಸುವಂಥವನಾಗಿದ್ದಾನೆ. ಆದರೆ ದೇವರ ಉದ್ದೇಶ ಎಲ್ಲರೂ ಸಹ ಈ ಪಾಪದಿಂದ ರಕ್ಷಣೆ ಹೊಂದಿ ಜಯ ಹೊಂದಬೇಕೆಂಬುದು. ಆತನು ಎಲ್ಲರನ್ನೂ ಸಹ ತನ್ನ ಕುತಂತ್ರದಿಂದ ಬಲಹೀನಗೊಳಿಸಿದ್ದಾನೆ. ಆದರೆ ಅವನು ಏನನ್ನೂ ಸಹ ಮಾಡಲು ಸಾಧ್ಯವಿಲ್ಲ. ಅವನು ನಮ್ಮನ್ನು ಶೋಧಿಸಬಹುದು ಅಷ್ಟೇ, ಆದರೆ ಅವನು ಏನನ್ನೂ ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ಪಾಪ ಮತ್ತು ಸೈತಾನ ಎರಡೂ ಸಹ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಹಾಗಾಗಿ ಆತನು ನಮ್ಮ ಬಲಹೀನತೆಗಳನ್ನು ಹರಿತುಕೊಂಡು ನಮ್ಮನ್ನು ಪಾಪಕ್ಕೆ ತಳ್ಳಿ ಅನೇಕ ರೀತಿಯಲ್ಲಿ ನಮ್ಮನ್ನು ಶೋಧಿಸುವಂಥವನಾಗಿದ್ದಾನೆ. ಆದರೆ ದೇವರು ಹೇಳುವಂಥವರಾಗಿದ್ದಾರೆ, ಮಗನೇ ಮಗಳೇ, ನೀನು ನನ್ನನ್ನು ನಂಬಿಕೊಂಡು ಬಂದರೆ, ನನ್ನ ಮೇಲೆ ಆತುಕೊಂಡರೆ, ನಾ ಖಂಡಿತವಾಗಿಯೂ ನಿನಗೆ ಜೀವನ ಕೊಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ. ಆದರೆ ಅವನಿಗಿರ್ತಕ್ಕಂಥ ಒಂದೇ ಒಂದು ಬಲ ಏನೆಂದರೆ ಶೋಧನೆ. ಶೋಧನೆಯನ್ನು ತಂದು ನಮ್ಮನ್ನು ಪಾಪಕ್ಕೆ ಗುರಿಪಡಿಸ್ತಕ್ಕಂಥದ್ದು. ಆದರೆ ಅವನಿಂದ ಮಾಡಲಾಗದೇ ಇರತಕ್ಕಂತಹ ಅನೇಕ ಕಾರ್ಯಗಳಿದೆ. ಅದು ಏನೆಂಬುದಾಗಿ ನಾವು ನೋಡಬೇಕಾದರೆ, ಸೈತಾನನು ಯಾರನ್ನು ಸಹ ಯಾವ ರೀತಿಯಲ್ಲೂ ಸಹ ಸೃಷ್ಟಿಸಲು ಸಾಧ್ಯವಿಲ್ಲ. ಎಲ್ಲವನ್ನ ಸೃಷ್ಟಿಸುವ ಆತನು ದೇವರಾಗಿದ್ದಾನೆ. ಕೀರ್ತನೆಗಳು 100:3 ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ, ಯಹೋವನೇ ದೇವರೆಂದು ತಿಳಿದುಕೊಳ್ಳಿರಿ, ನಮ್ಮನ್ನ ಉಂಟು ಮಾಡಿದ ಆತನು ಆತನೇ, ನಾವು ಆತನವರು, ಆತನ ಪ್ರಜೆಯು, ಆತನ ಪಾಲಿಸುವ ಹಿಂಡು ಆಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆತನು ನಮ್ಮ ಸೃಷ್ಟಿಕರ್ತ. ಸೈತಾನ ಈ ಲೋಕದಲ್ಲಿ ಯಾವುದನ್ನು ಸಹ ಅವನಿಂದ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಅವನು ನಾಶ ಮಾಡಲಷ್ಟೇ ಸಾಧ್ಯ, ಅದು ಸಹ ದೇವರು ಅಪ್ಪಣೆ ಕೊಟ್ಟರೆ ಮಾತ್ರ ಅವನು ಅದನ್ನು ನಾಶ ಮಾಡಲು ಸಾಧ್ಯ. ಇಲ್ಲ ಅಂದರೆ ಅವನಿಂದ ಏನನ್ನೂ ಸಹ ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ದೇವರು ಸೃಷ್ಟಿಕರ್ತನು. ಸೈತಾನನಿಂದ ಒಂದು ಅಮೀಬವನ್ನು ಸಹ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಆತನಿಂದ ಯಾವುದೇ ಒಂದು ಚಿಕ್ಕ ಕಾರ್ಯವನ್ನು ಸಹ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಆದರೆ ದೇವರು ಏನೂ ಇಲ್ಲದ ಒಂದು ಸ್ಥಳದಿಂದ ಎಲ್ಲವನ್ನ ಸೃಷ್ಟಿ ಮಾಡುವಂಥವರಾಗಿದ್ದಾರೆ. ಈ ಭೂಮಿ ಬರಿದಾಗಿತ್ತು, ಅದಕ್ಕೆ ಎಲ್ಲವನ್ನ ದೇವರೇ ಸೃಷ್ಟಿ ಮಾಡಿದನು, ಅದನ್ನೇ ದೇವರು ಎಂಬುದಾಗಿ ಹೇಳ್ತಕ್ಕಂಥದ್ದು. ಆದರೆ ಸೈತಾನ ದೇವರು ಸೃಷ್ಟಿ ಮಾಡಿರ್ತಕ್ಕಂಥದ ವಿಚಾರಗಳನ್ನು ತೆಗೆದುಕೊಂಡು ಬೇರೆ ಏನಾದರೂ ಅವನಿಂದ ಮಾಡಬಹುದು, ಅದು ದೇವರು ಅನುಮತಿಯನ್ನು ಕೊಟ್ಟರೆ ಮಾತ್ರ. ಅಲ್ಲ ಅಂದರೆ ಅವನು, ನಾನು ಹೇಳಿದ ಹಾಗೆ, ಒಂದು ಕಣವನ್ನು ಸಹ, ಒಂದು ಅಮೀಬವನ್ನು ಸಹ ಅವನಿಂದ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಅದಕ್ಕೋಸ್ಕರವೇ ಎರೆಮೀಯ ಪ್ರವಾದನೆ ಗ್ರಂಥ 10:6 ತಿಳಿಸ್ತಕ್ಕಂಥದ್ದಾಗಿದೆ, ಯಹೋವನೇ ನಿನ್ನ ಸಮಾನರು ಯಾವನೂ ಇಲ್ಲ, ನೀನು ಮಹೋನ್ನತನು, ನಿನ್ನ ನಾಮವು ಸಾಮರ್ಥ್ಯದಿಂದ ಕೂಡಿ ಮಹತ್ವವಾದಾಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ದೇವರಿಗೆ ಸಮಾನನಾದನು ಈ ಲೋಕದಲ್ಲಿ ಯಾರೂ ಸಹ ಇಲ್ಲ. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆತನೇ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ಆತನೇ ನಮ್ಮ ಸೃಷ್ಟಿಕರ್ತ. ಈ ಲೋಕದಲ್ಲಿ ದೇವರು ಬಿಟ್ಟರೆ ಬೇರೆ ಯಾರೂ ಸಹ ಯಾವುದನ್ನು ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಆತನಿಗೆ ಸಮಾನಾದವರು ಯಾರೂ ಇಲ್ಲ. ಅಂದರೆ ಸೈತಾನ, ಮೊದಲನೇದಾಗಿ ನಾವು ನೋಡಿದಾಗೆ ಆತನು ಏನನ್ನೂ ಸಹ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ, ಯಾವುದಕ್ಕೂ ಸಹ ಜೀವ ಕೊಡಲು ಸಹ ಸಾಧ್ಯವಿಲ್ಲ. ಅವನಲ್ಲಿರ್ತಕ್ಕಂತಹ ಒಂದು ಕಾರ್ಯ ಏನೆಂದರೆ ಅವನು ಶೋಧಿಸ್ತಕ್ಕಂಥವನಾಗಿದ್ದಾನೆ ಅಷ್ಟೇ. ಆದರೆ ಅವನು ಯಾರನ್ನು ಸಹ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ, ಯಾವುದಕ್ಕೂ ಜೀವವನ್ನು ಕೊಡಲು ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಅವನು ಯಾರನ್ನು ಸಹ ಜೀವ ತೆಗೆಯುವ ಹಕ್ಕು ಸಹ ಇಲ್ಲ. ದೇವರು ಅವನಿಗೆ ಅನುಮತಿಯನ್ನು ನೀಡದ ಹೊರತು ಅವನು ಏನು ಮಾಡಲು ಸಾಧ್ಯವಿಲ್ಲ. ಅವನು ಯಾರನ್ನು ಸೃಷ್ಟಿ ಮಾಡಲು ಸಾಧ್ಯವಿಲ್ಲ, ಯಾರನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ಉದಾಹರಣೆಯಾಗಿ ನಾವು ನೋಡುವುದಾದರೆ ನೀತಿವಂತನಾದಂತಹ ಯೋಬನನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯೋಬನನ್ನು ನೀತಿವಂತನಾಗಿದ್ದನು, ಅವನು ಯಥಾರ್ಥವಾಗಿ ನಡೆದುಕೊಂಡನು, ಅವನು ಎಲ್ಲರಿಗೆ ದೇವರಿಗೆ ಮೆಚ್ಚುಗೆ ಆಗಿ ಎಲ್ಲ ಕಾರ್ಯಗಳನ್ನು ಮಾಡಿದನು. ಆದರೆ ಸೈತಾನ ಒಂದು ದಿನ ದೇವರ ಸನ್ನಿಧಿಯಲ್ಲಿ ಹೋಗಿ ಈ ಭೂಮಿಯನ್ನೆಲ್ಲ ಸುತ್ತುಕೊಂಡು ಹೋಗಿ ದೇವರ ಬಳಿಯಲ್ಲಿ ಕೇಳ್ತಕ್ಕಂಥವನಾಗಿದ್ದಾನೆ, ನಾನು ಲೋಕವನ್ನೆಲ್ಲ ಸುತ್ತಾಡಿದೆ, ಯಾರೂ ಸಹ ಸಿಕ್ಕಲಿಲ್ಲ ಎಂಬುದಾಗಿ. ಅದಕ್ಕೆ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ, ನನ್ನ ಭಕ್ತನಾದಂಥ ಯೋಬನನ್ನು ನೀನು ನೋಡಿದ್ದೀಯಾ ಎಂಬುದಾಗಿ. ಅದಕ್ಕೆ ಅವನು ಹೇಳ್ತನಾಗಿದ್ದಾನೆ, ನಿನ್ನ ಭಕ್ತನಾದಂಥ ಯೋಬನಿಗೆ ನೀ ಎಲ್ಲವನ್ನ ಕೊಟ್ಟಿದ್ದೀಯಾ, ಹಾಗಾಗಿ ಆತನು ನಿನಗೆ ಮೆಚ್ಚುಗೆಯಾಗಿ ಜೀವಿಸ್ತಕ್ಕಂಥವನಾಗಿದ್ದಾನೆ. ಆತನಿಗೆ ಕೊಟ್ಟಿರ್ತಕ್ಕಂಥ ಎಲ್ಲವನ್ನ ತೆಗೆದುಹಾಕು, ಅನಂತರ ನೋಡು ಅವನು ನಿನ್ನನ್ನು ಹೇಗೆ ದ್ವೇಷಿಸ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ. ಆದರೆ ದೇವರು ಹೇಳುವಂಥವರಾಗಿದ್ದಾರೆ ಸೈತಾನನಿಗೆ, ಹೌದು ಆತನಿಂದ ಎಲ್ಲವನ್ನ ತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ, ಯೋಬನ ಗ್ರಂಥ 12:12 ಓದುವುದಾದರೆ, ಯಹೋವನು ಸೈತಾನನಿಗೆ, ಅವನ ಸ್ವಾಸ್ಥ್ಯವನ್ನೆಲ್ಲ ನಿನ್ನ ಕೈಯಲ್ಲಿದೆ ನೋಡು, ಆದರೆ ಅವನ ಮೈ ಮೇಲೆ ಮಾತ್ರ ಕೈಯಾಕಬೇಡ ಎಂದು ಅಪ್ಪಣೆ ಕೊಟ್ಟನು. ಆಗ ಸೈತಾನ ಹೊರಟು ಹೋದನು. ಮೊದಲನೇದಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ಅವನ ಮೈ ಮೇಲೆ ಮಾತ್ರ ನೀನು ಕೈಯಾಕಬೇಡ. ಅವನಿಗೆಷ್ಟು ಶೋಧನೆ ಮಾಡಬೇಕೋ ಶೋಧಿಸು, ಆದರೆ ಅವನ ಮೈ ಮೇಲೆ ಕೈ ಹಾಕಬೇಡ ಎಂಬುದಾಗಿ. ಅದೇ ನಂತರ ಅಧ್ಯಾಯದ ನೋಡ್ತಕ್ಕಂಥವರಾಗಿದ್ದೇವೆ. ಎರಡನೇ ಅಧ್ಯಾಯ 7-6 ತನಕ ಓದುವುದಾದರೆ, ಮತ್ತೆ ಸೈತಾನ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಮತ್ತೆ ದೇವರ ಜೊತೆಯಲ್ಲಿ ಅವನು ವಾಗ್ವಾದಕ್ಕೆ ಒಳಗಾಗ್ತಕ್ಕಂಥವನಾಗಿದ್ದಾನೆ. ಆಗ ದೇವರು ಅಲ್ಲಿ ಹೇಳ್ತಕ್ಕಂಥ ಮಾತನ್ನು ನಾವು ಗಮನಿಸೋಣ. ಯಹೋವನು, ಎಲ್ಲಿಂದ ಬಂದಿ ಎಂದು ಸೈತಾನನನ್ನು ಕೇಳಲು ಸೈತಾನನು ಯಹೋವನಿಗೆ, ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಅಂದೆನು. ಆಗ ಯಹೋವನು ಸೈತಾನನಿಗೆ, ನನಸನಾದ ಯೋಬನ ಮೇಲೆ ಗಮನವಿಟ್ಟಿಯೋ? ಅವನಿಗೆ ಸಮಾನನು ಈ ಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದಾನೆ. ಅವನನ್ನು ಕಾರಣವಿಲ್ಲದೆ ನಾಶ ಮಾಡುವುದಕ್ಕೆ ನೀನು ನನ್ನನ್ನು ಪ್ರೇರೇಪಿಸಿದರು ಅವನು ತನ್ನ ಯಥಾರ್ಥವನ್ನು ಬಿಡದೇ ಇದ್ದಾನೆ ಅಂದನು. ಯಹೋವನ ಆ ಮಾತಿಗೆ ಸೈತಾನನು, ಚರ್ಮಕ್ಕೆ ಚರ್ಮ ಎಂಬಂತೆ ಒಬ್ಬ ಮನುಷ್ಯನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ತನ್ನ ಸರ್ವಶಕ್ತವನ್ನು ಕೊಡುವನು, ಆದರೆ ನಿನ್ನ ಕೈಚಾಚಿ ಅವನ ಅಸ್ಥಿ ಮಾಂಸವನ್ನು ಹೊಡೆ, ಅವನು ನಿನ್ನ ಮುಖದೆರೆದಿಗೆ ನಿನ್ನನ್ನು ದೋಷಿಸುವನು ಅಂದನು. ಯಹೋವನು ಸೈತಾನನಿಗೆ, ಅವನು ನಿನ್ನ ಕೈಯಲ್ಲಿದ್ದಾನೆ, ನೋಡು ಅವನ ಪ್ರಾಣವನ್ನಾದರೂ ಉಳಿಸಬೇಕು ಎಂದು ಅಪ್ಪಣೆ ಕೊಟ್ಟನು. ಇಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಮೊದಲು ದೇವರು ಹೇಳುವಂಥವರಾಗಿದ್ದಾರೆ ಅವನ ಮೈ ಮೇಲೆ ಏನೂ ಮಾಡಬೇಡ ಎಂಬುದಾಗಿ, ಎರಡನೇ ಸಾರಿ ಹೇಳ್ತಕ್ಕಂಥವರಾಗಿದ್ದಾರೆ ನೀ ಎಲ್ಲವನ್ನ ಮಾಡು ಆದರೆ ಅವನ ಪ್ರಾಣವನ್ನು ಮಾತ್ರ ತೆಗೆಯಬೇಡ ಎಂಬುದಾಗಿ. ಕೈಯಿಂದ ಕಾಲಿನವರೆಗೂ ನೀನು ಏನು ಬೇಕಾದರೂ ಮಾಡು ಅವನಿಗೆ, ಆದರೆ ಜೀವ ಮಾತ್ರ ತೆಗೆಯಬೇಡ ಎಂಬುದಾಗಿ. ಜೀವ ತೆಗೆಯುವ ಅಪ್ಪಣೆ ಸೈತಾನನಿಗೆ ಕೊಟ್ಟಿಲ್ಲ ಪ್ರಿಯ ಕೇಳುಗರೆ. ಹಾಗಾದರೆ ಸೈತಾನ ಏನು ಮಾಡಬೇಕು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ ಅಂದರೆ, ಅವನು ಎಲ್ಲವನ್ನ ಮಾಡಲಿಕ್ಕೆ ದೇವರ ಹತ್ರ ಒಂದು ಅಪ್ಪಣೆಯನ್ನು ಪಡ್ಕೊಂಡ್ರೆ ಮಾತ್ರ ಎಲ್ಲವನ್ನ ಮಾಡಲಿಕ್ಕೆ ಸಾಧ್ಯ. ಅವನಿಗೆ ಒಂದು ವ್ಯಾಪ್ತಿಯನ್ನು ಮಾತ್ರ ದೇವರು ನೀಡಿದ್ದಾರೆ, ಇಷ್ಟರವರೆಗೆ ಮಾತ್ರ ನೀನು ಹೋಗಬೇಕು, ಈ ಕಾರ್ಯಗಳನ್ನು ಮಾತ್ರ ಮಾಡಬೇಕು, ಇದಕ್ಕಿಂತ ಹೆಚ್ಚಾಗಿ ನೀನು ಏನನ್ನೂ ಮಾಡಲು ಸಾಧ್ಯವಿಲ್ಲ. ಯಾವ ನಿರ್ಧಾರವನ್ನು ಸಹ ಅವನು ಸ್ವಂತವಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಮೊದಲನೇದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಅವನು ಏನನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಯಾವುದನ್ನು ನಾಶ ಮಾಡಲು ಮಾಡಿಸಲು ಸಾಧ್ಯವಿಲ್ಲ. ಎರಡನೇದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ ಪ್ರಿಯ ಕೇಳುಗರೆ, ಅವನಿಗೆ ಒಂದು ವ್ಯಾಪ್ತಿಯನ್ನು ಹಾಕಿದ್ದಾರೆ, ಅದರಲ್ಲಿ ದೇವರು ಕೊಡ್ತಕ್ಕಂತಹ ಆ ಪರ್ಮಿಷನ್, ಆ ಒಂದು ವಾಗ್ದಾನದ ಮೇಲೆ, ಅವನು ಕೊಡ್ತಕ್ಕಂತಹ ಪರ್ಮಿಷನ್ ಮೇಲೆ ಮಾತ್ರ ಅವನು ಕಾರ್ಯಗಳನ್ನು ಮಾಡಲು ಸಾಧ್ಯ. ಅವನು ಕೊಟ್ಟಿರ್ತಕ್ಕಂಥ ವ್ಯಾಪ್ತಿಯಲ್ಲಿ ಯೋಬನಿಗೆ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ. ಯೋಬನ ವಿಚಾರದಲ್ಲಿ ಅವನನ್ನು ನೀನು ಮುಟ್ಟು, ಅವನ ಮೈಯನ್ನು ಮುಟ್ಟು, ಇನ್ನೊಂದ್ಸಾರಿ ಹೇಳ್ತಕ್ಕಂಥವರಾಗಿದ್ದಾರೆ ಅವನ ಪ್ರಾಣವನ್ನು ತೆಗೆಯಬೇಡ ಎಂಬುದಾಗಿ. ಅದರೊಳಗೆ ಮಾತ್ರ ಅವನು ಕಾರ್ಯ ಮಾಡಲು ಸಾಧ್ಯ, ಅದಕ್ಕೆ ಮಾತ್ರ ದೇವರು ಅವನಿಗೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ಮುಂದೆ ಹೋಗಿ ನಾವು ನೋಡಬೇಕಾದ್ರೆ ಸೈತಾನ ಎಲ್ಲವನ್ನು ಸಹ ದೇವರ ಮೂಲಕವೇ ಅಪ್ಪಣೆಯನ್ನು ಪಡೆದುಕೊಂಡು ಅವನ ಕೆಲಸವನ್ನು ಮಾಡಬೇಕು. ದೇವರು ಅವನಿಗೆ ಒಂದು ಅಪ್ಪಣೆಯನ್ನು ಕೊಡದೆ ಹೋದರೆ ಅವನು ಏನನ್ನು ಮಾಡಲು ಸಾಧ್ಯವಿಲ್ಲ. ಇನ್ನೂ ಸಹ ನಾವು ನೋಡ್ತಕ್ಕಂಥರಾಗಿದ್ದೇವೆ, ಲೂಕನು ಬರೆದ ಸುವಾರ್ತೆ 8:30-32 ತನಕ ಓದಬೇಕಾದರೆ, ಅದರಲ್ಲಿ ಯೇಸು ನಿನ್ನ ಹೆಸರೇನು ಎಂದು ಅವನನ್ನು ಕೇಳಿದ್ದಕ್ಕೆ ಅವನು ನನ್ನ ಹೆಸರು ದಂಡು ಅಂದನು, ಯಾಕೆಂದರೆ ಬಹಳ ದೆವ್ವಗಳು ಅವನೊಳಗೆ ಹೊಕ್ಕಿದ್ದವು, ಪಾತಾಳಕ್ಕೆ ಹೋಗಿಬಿಡುವಂತೆ ನಮಗೆ ಆಜ್ಞೆ ಮಾಡಬೇಕೆಂದು ಅವು ಆತನನ್ನು ಬೇಡಿಕೊಂಡವು. ಅಲ್ಲಿದ್ದ ಗುಡ್ಡದಲ್ಲಿದ್ದ ಬಹಳ ಹಂದಿಗಳ ಒಂದು ಹಿಂಡು ಮೇಯುತ್ತಿತ್ತು. ಆ ದೆವ್ವಗಳು ಆ ಹಂದಿಯೊಳಗೆ ಸೇರಿಕೊಳ್ಳುವುದಕ್ಕೆ ಅವನಿಗೆ ಅಪ್ಪಣೆ ಆಗಬೇಕೆಂದು ಆತನನ್ನು ಬೇಡಿಕೊಂಡವು. ಇಲ್ಲಿ ಲೇಜಿಯನ್ ಅಂತಂದರೆ ದಂಡು ಎಂಬುದಾಗಿ, ಒಬ್ಬ ಮನುಷ್ಯನಿಗೆ ಅನೇಕ ದೆವ್ವಗಳು ಸೈತಾನ ಪೀಡಿತನಾಗಿ ಇರತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ಆತನನ್ನು ಪಾತಾಳಕ್ಕೆ ತಳ್ಳಬೇಕು ಎಂಬುದು ದೇವರ ಉದ್ದೇಶ, ಯೇಸು ಸ್ವಾಮಿಯ ಉದ್ದೇಶ. ಆದರೆ ಅವುಗಳು ಕೇಳಿಕೊಳ್ತಕ್ಕಂಥವರಾಗಿದೆ, ಗೋಗರಿತಕ್ಕಂಥದ್ದಾಗಿದೆ, ಸ್ವಾಮಿ ನಮ್ಮನ್ನು ಪಾತಾಳಕ್ಕೆ ಅದೋ ಲೋಕಕ್ಕೆ ತಳ್ಳಿಬಿಡಬೇಡ, ನಮ್ಮನ್ನು ಹಂದಿಗಳ ಒಳಗೆ ಹಾಕು ಎಂಬುದಾಗಿ. ದೇವರು ಉತ್ತರ ನೀಡುವಂಥವನಾಗಿದ್ದಾನೆ. ದೇವರು ಆ ಒಂದು ಪರ್ಮಿಷನ್ ಅಂದರೆ ದೇವರು ವಾಗ್ದಾನ ನೀಡಿದರೆ ಮಾತ್ರ ಆತನು ಎಲ್ಲದಕ್ಕೂ ಹೋಗಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ಅವನು ಎಲ್ಲಿಗೂ ಸಹ ಹೋಗಲಿಕ್ಕೆ ಸಾಧ್ಯ ಇಲ್ಲ. ದೇವರು ಅವನಿಗೆ ಅಪ್ಪಣೆ ನೀಡದ ಹೊರತು ಸೈತಾನ ಒಂದು ಹುಲ್ಲು ಕಡ್ಡಿಯನ್ನು ಸಹ ಮಾಡಲು ಸಾಧ್ಯವಿಲ್ಲ, ಅವನು ಯಾವುದನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಅವನು ಯಾವುದಕ್ಕೂ ಬೇಡದಂಥವನು. ಆದರೆ ತನಗೆಲ್ಲವೂ ಗೊತ್ತಿದೆ, ನಾನೆಲ್ಲವನ್ನ ಮಾಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಜನಗಳ ಮುಂದೆ ತೋರ್ಪಡಿಸಿ ಜನಗಳನ್ನ ಮೋಸ ಮಾಡುವಂತೆವನಾಗಿದ್ದಾನೆ. ಆದರೆ ಪ್ರಿಯ ಕೇಳುಗರೆ, ನಾವು ಸತ್ಯವೇದವನ್ನು ಸರಿಯಾಗಿ ಗಮನಿಸುವುದಾದರೆ ಸೈತಾನ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಅವನಿಂದ ಒಂದು ಅಮೀಬವನ್ನು ಸಹ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ, ಅದನ್ನು ನಾಶ ಮಾಡಲು ಸಾಧ್ಯವಿಲ್ಲ, ಅವನು ಸ್ವಂತವಾಗಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ದೇವರು ಅಪ್ಪನೆ ಕೊಡದ ಹೊರತು ಅವನು ಏನನ್ನು ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ನಾವು ಸತ್ಯವೇದದ ಮೂಲಕವಾಗಿ ನೋಡುವಂತವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಸೈತಾನನಿಗೆ ಭಯಪಡುವ ಅವಶ್ಯಕತೆ ಇಲ್ಲ. ದೇವರ ವಾಕ್ಯದಲ್ಲಿ ಇನ್ನೂ ಸಹ ನಾವು ಮುಂದೆ ಹೋಗಿ ನೋಡುವುದಾದರೆ ಲೂಕನು ಬರೆದ ಪತ್ರಿಕೆ 22 31-32 ವಚನಗಳನ್ನು ಓದುವುದಾದರೆ, ಸೀಮೋನೇ ಸೀಮೋನೇ, ನೋಡು ಸೈತಾನನು ನಿನ್ನನ್ನು ಗೋಧಿಯಂತೆ ಒಣೆಯಬೇಕು ಅಪ್ಪನೇ ಕೇಳಿಕೊಂಡನು, ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿದೆನು, ನೀನು ತಿರುಗಿಕೊಂಡು ಮೇಲೆ ನಿನ್ನ ಸಹೋದರನ ದೃಢಪಡಿಸು ಎಂದು ಹೇಳಿದನು. ಇಲ್ಲೂ ಸಹ ಸೈತಾನ ಸೀಮೋನ್ ಪೇತ್ರರನ್ನು ಶೋಧಿಸಿ ತನ್ನ ಕಡೆಗೆ ಸೆಳೆದುಕೊಳ್ಳುವುದಕ್ಕೋಸ್ಕರ ಯಾರತ್ರ ಅಪ್ಪಣೆಯನ್ನು ಕೇಳ್ತಕ್ಕಂಥವನಾಗಿದ್ದಾನೆ? ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನನ್ನ ಬಳಿಯಲ್ಲಿ ಅಪ್ಪಣೆಯನ್ನು ಕೇಳಿಕೊಂಡನು ಎಂಬುದಾಗಿ, ನಿನಗೋಸ್ಕರ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದೆ ಎಂಬುದಾಗಿ ದೇವರು ಹೇಳುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಸೈತಾನ ಯಾವುದನ್ನು ಸಹ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ, ಯಾವುದನ್ನು ಸಹ ಹುಟ್ಟಿಸಲು ಪುನರುತ್ಥಾನ ಮಾಡಲು ಸಹ ಸಾಧ್ಯವಿಲ್ಲ. ಅವನು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಅವನು ದೇವರು ಅವನಿಗೆ ಅಪ್ಪಣೆಯನ್ನು ಕೊಟ್ಟು ಮಾಡು ಎಂಬುದಾಗಿ ಅವನಿಗೆ ಹೇಳಿದಾಗ ಮಾತ್ರ ಅವನು ಎಲ್ಲ ಕಾರ್ಯಗಳನ್ನು ಮಾಡಲು ಸಾಧ್ಯ. ಇಲ್ಲ ಅಂದರೆ ಅವನಿಗೆ ಯಾವುದೇ ಕಾರ್ಯಗಳನ್ನು, ಒಂದು ಅಮೀಬವನ್ನು ಸಹ ನಾನು ಹೇಳಿದಾಗೆ ಸೃಷ್ಟಿ ಮಾಡಲು ಸಾಧ್ಯ ಇಲ್ಲ ಪ್ರಿಯ ಕೇಳುಗರೆ. ಹಾಗಾಗಿ ನಾವು ದೇವರ ವಾಕ್ಯದಲ್ಲಿ ಸಹ ನೋಡ್ತಕ್ಕಂಥವರಾಗಿದ್ದೇವೆ. ದೇವರು ಎಲ್ಲವನ್ನದಕ್ಕೂ ಸಹ ಯಾಕೆ ಅನುಮತಿಯನ್ನು ನೀಡ್ತಕ್ಕಂಥವನಾಗಿದ್ದಾನೆ ಅಂದರೆ, ನಮಗೆ ಒಂದು ಎಚ್ಚರಿಕೆಯನ್ನು ಕೊಡುವುದಕ್ಕೋಸ್ಕರ. ಅನೇಕ ಸಂದರ್ಭದಲ್ಲಿ ಸೈತಾನನಿಗೆ ದೇವರು ಅಪ್ಪಣೆಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಉದಾಹರಣೆಗೆ ಯೋಬನ ಜೀವಿತದಲ್ಲಿ ಅಪ್ಪಣೆಯನ್ನು ದೇವರು ಕೊಟ್ಟನು. ಯಾತಕ್ಕೋಸ್ಕರ? ಅವನ ನಂಬಿಕೆಯನ್ನು ಬಲಪಡಿಸುವುದಕ್ಕೋಸ್ಕರ. ಪುಟಕ್ಕಾಕಿದ ಚಿನ್ನದ ರೀತಿಯಲ್ಲಿ ಆತನು ಕ್ರಿಸ್ತನ ಗುಣಗಳನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸಿ ಸಾಕ್ಷಿಯಾಗಿ ಜೀವಿಸುವುದಕ್ಕೋಸ್ಕರ. ಆದರೆ ನಾವು ಅನೇಕ ಸಂದರ್ಭದಲ್ಲಿ ನಮಗೆ ಬರ್ತಕ್ಕಂಥ ಶೋಧನೆಗಳ ನಿಮಿತ್ತವಾಗಿ ದೇವರನ್ನು ದೂಷಿಸಿ ಸೈತಾನನ ಕಡೆಗೆ ಹೋಗ್ತಕ್ಕಂಥವರಾಗಿದ್ದೇವೆ. ಸೈತಾನ ಈ ನಿಮಿತ್ತವಾಗಿ ಅನೇಕ ಕಷ್ಟಗಳನ್ನು ತರ್ತಕ್ಕಂಥವನಾಗಿದ್ದಾನೆ. ಆದರೆ ನಾವು ಕಷ್ಟಗಳನ್ನೆಲ್ಲ ದೇವರ ನಿಮಿತ್ತವಾಗಿ ತಾಳಿಕೊಂಡು ಜೀವನ ಹೊಂದುವುದಾದರೆ, ಯೋಬನ ರೀತಿಯಲ್ಲಿ ನಾವು ನಂಬಿಗಸ್ತರಾಗಿ ನೀತಿವಂತರಾಗಿ ಜೀವಿಸ್ತಕ್ಕಂಥವರಾಗಿದ್ದೇವೆ. ಆದರೆ ಅವನು ತೆಗೆದುಕೊಂಡು ಬರ್ತಕ್ಕಂತಹ ಆ ಶೋಧನೆ ಬಿದ್ದು ಹೋಗಿ ಯೋಬನ ಹೆಂಡತಿಯ ರೀತಿಯಲ್ಲಿಯೂ ಯೋಬನ ಸ್ನೇಹಿತರ ರೀತಿಯಲ್ಲಿಯೂ ದೇವರನ್ನು ದೂಷಿಸುವುದಾದರೆ ನಾವು ಸೈತಾನನ ಕಡೆಗೆ ಹೋಗುವಂಥವರಾಗಿದ್ದೇವೆ. ಆದ್ದರಿಂದ ಪ್ರಿಯ ಕೇಳುಗರೆ, ನಾವೆಲ್ಲರೂ ಸಹ ಯಾವ ರೀತಿಯಲ್ಲಿರಬೇಕೆಂಬುದಾಗಿ ನಾವು ನೋಡುವುದಾದರೆ, ದೇವರ ಚಿತ್ತವನ್ನು ಅರಿತುಕೊಂಡು ನಡೀತಕ್ಕಂತಹ ಮಕ್ಕಳಾಗಬೇಕು. ದೇವರ ಆಲಯದಲ್ಲಿ ಹಣ್ಣಳು ಎಂಬುದಾಗಿ ಒಬ್ಬ ಸ್ತ್ರೀ ಅನೇಕ ವರ್ಷದಿಂದ ಮಗುವಿಗೋಸ್ಕರ ಪ್ರತಿನಿತ್ಯ ಪ್ರಾರ್ಥನೆ ಮಾಡುತ್ತಿದ್ದಳು. ಪ್ರತಿ ವರ್ಷದಿಂದ ವರ್ಷಕ್ಕೆ ದೇವರ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಳು, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಳು. ಆದರೆ ಒಂದು ಸಮಯ ಬಂದಾಗ ಆಲಯದಲ್ಲಿ ಬೋಧಕರಿಲ್ಲದೆ ಯಾಜಕರಿಲ್ಲದೆ ಯಾಜಕರು ತಮಗಿಷ್ಟ ಬಂತಂತೆ ನಡೀತಕ್ಕಂಥ ಸಂದರ್ಭದಲ್ಲಿ ದುಷ್ಟರಾಗಿ ಜೀವಿಸುತ್ತಂತ ಪಕ್ಷದಲ್ಲಿ ಅವಳ ಬಾಯಿಯಿಂದ ಬರುವಂತಹ ಮಾತಿಗೋಸ್ಕರ ದೇವರು ಕಾದುಕೊಂಡಿದ್ದರು. ಅದೇನೆಂದರೆ ಅವಳ ಪ್ರಾರ್ಥನೆಯಲ್ಲಿ ಕೇಳ್ತಕ್ಕಂಥವಳಾಗಿದ್ದಾಳೆ, ಸ್ವಾಮಿ ನೀನು ನನಗೆ ಒಂದು ಗಂಡು ಮಗುವನ್ನು ಕೊಡುವುದಾದರೆ ಆ ಮಗುವನ್ನು ನಾನು ನಿನಗೆ ಯಾಜಕನಾಗಿ ಅರ್ಪಿಸ್ತಕ್ಕಂಥವನಾಗಿದ್ದೇನೆ, ನಿನ್ನ ಆಲಯದಲ್ಲಿ ಸೇವೆಯನ್ನು ಮಾಡುವುದಕ್ಕೋಸ್ಕರ ಅರ್ಪಿಸ್ತಕ್ಕಂಥವನಾಗಿದ್ದೇನೆ ಎಂದು ಹೇಳಿದ ತಕ್ಷಣ ಅವಳಿಗೆ ಗಂಡು ಮಗುವನ್ನು ದೇವರು ಕೊಡುವಾಗಿ ಉತ್ತರವನ್ನು ನೀಡ್ತಕ್ಕಂಥವರಾಗಿದ್ದಾರೆ. ಅಂದರೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಸಹ ಅದೇ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರು ಅವಳ ಬಾಯಿಯಿಂದ ಆ ಮಾತಿಗೋಸ್ಕರ ಕಾಯ್ತಕ್ಕಂಥವರಾಗಿದ್ದರು. ಯಾಕೆಂದರೆ ಆ ದಿನದಲ್ಲಿ ಯಾಜಕರು ತುಂಬ ದುಷ್ಟರಾಗಿ ಜೀವಿಸ್ತಕ್ಕಂಥವರಾಗಿದ್ದರು. ಅದಕ್ಕೋಸ್ಕರವೇ ಆ ಅಮ್ಮ ತನ್ನ ಪ್ರಾರ್ಥನೆಯಲ್ಲಿ ಕೇಳ್ತಕ್ಕಂಥವಳಾಗಿದ್ದಾಳೆ, ನನಗೊಂದು ಗಂಡು ಮಗುವನ್ನು ಕೊಟ್ಟರೆ ಆ ಮಗುವನ್ನು ನಿನಗೆ ಅರ್ಪಿಸ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ. ಆ ರೀತಿಯಾಗಿ ನಾವು ಅಣ್ಣಳು ಹೇಗೆ ದೇವರ ಚಿತ್ತವನ್ನು ಹರಿದುಕೊಂಡು ಪ್ರಾರ್ಥನೆ ಮಾಡಿದಳೋ ಅದೇ ರೀತಿಯಾಗಿ ದೇವರ ಮಕ್ಕಳು ಇವತ್ತು ಸಹ ದೇವರ ಚಿತ್ತವನ್ನು ಅರಿತು ಪ್ರಾರ್ಥನೆ ಮಾಡಬೇಕು. ಆಗಿದ್ದಾಗ ಮಾತ್ರ ದೇವರು ನಮ್ಮ ಪ್ರಾರ್ಥನೆಯನ್ನು ಮೆಚ್ಚಿ ತನ್ನ ಮಕ್ಕಳಿಗೆ ಶೋಧನೆಗಳಿಂದ ಜಯಿಸಲು ಬಲವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಒಂದು ವೇಳೆ ಶೋಧನೆ ನಿಮಿತ್ತವಾಗಿ ನಾವು ಬಿದ್ದು ಹೋದರೆ ಸೈತಾನನ ಬಳಿಗೆ ನಾವು ಹೋಗ್ತಕ್ಕಂಥವರಾಗಿದ್ದೇವೆ. ನಾವು ಯೋಚಿಸಬೇಕು ಪ್ರಿಯ ಕೇಳುಗರೆ, ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸ್ತಕ್ಕಂಥರಾಗಿದ್ದೇವೆ, ಬರ್ತಕ್ಕಂಥ ಕಷ್ಟ ನೋವು ಸಂಕಟಗಳ ನಿಮಿತ್ತವಾಗಿ ನಾವು ದೇವರನ್ನು ದೂಷಿಸಿ ನಡೆಯುವಂಥವರಾಗಿದ್ದೇವಾ ಅಥವಾ ದೇವರನ್ನ ಬಿಟ್ಟು ದೂರ ಹೋಗುವಂಥವರಾಗಿದ್ದೇವಾ? ಆದ್ದರಿಂದ ಸೈತಾನು ನಮ್ಮನ್ನು ಶೋಧಿಸ್ತಕ್ಕಂಥವನಾಗಿದ್ದಾನೆ. ಅಂದು ಯೇಸು ಸ್ವಾಮಿಯನ್ನು ಶೋಧಿಸಿದಂತಹ ಅದೇ ಸೈತಾನ ನಮ್ಮನ್ನು ಶೋಧಿಸಿ ನಾವೇ ಪಾಪಕ್ಕೆ ಒಳಗಾಗಿ ನಾವು ಮರಣಕ್ಕೆ ಹೋಗಬೇಕೆಂಬುದು ಆತನ ಉದ್ದೇಶ. ಆದರೆ ದೇವರ ಉದ್ದೇಶ ಆ ಶೋಧನೆಗಳನ್ನೆಲ್ಲ ತಾಳಿಕೊಂಡು ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಪರಲೋಕ ರಾಜ್ಯಕ್ಕೆ ಹೋಗಬೇಕೆಂಬುದು ದೇವರ ಚಿತ್ತವಾಗಿದೆ ಪ್ರಿಯ ಕೇಳುಗರೆ. ಅದಕ್ಕೋಸ್ಕರವೇ ಅಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಹೆದರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಎಂಬುದಾಗಿ ಯಾಕೋಬನ ಪುಸ್ತಕ 4:7 ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಸೈತಾನನಿಗೆ ವಿರುದ್ಧವಾಗಿ ನಾವು ನಿಲ್ಲೋಣ, ಅವನನ್ನು ವಿರೋಧಿಸಿ ನಾವು ನಿಲ್ಲೋಣ. ಬರ್ತಕ್ಕಂಥ ಸೈತಾನನ ಶೋಧನೆಗಳನ್ನು ಜಯಿಸುವುದಾದರೆ ಖಂಡಿತವಾಗಿಯೂ ಸಹ ನಮಗೆ ದೇವರು ಜೀವವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಸೈತಾನನು ಆತನು ತನ್ನ ಸ್ವಂತವಾಗಿ ಏನನ್ನೂ ಸಹ ಸೃಷ್ಟಿ ಮಾಡಿಸಲು ಸಾಧ್ಯವಿಲ್ಲ, ಏನನ್ನೂ ಸಹ ನಾಶ ಮಾಡಲು ಸಾಧ್ಯವಿಲ್ಲ. ದೇವರು ಅವನಿಗೆ ಅಪ್ಪಣೆ ಕೊಡದ ಹೊರತು ಅವನು ಏನನ್ನೂ ಮಾಡಲು ಸಾಧ್ಯವಿಲ್ಲ. ಆದರೆ ಅವನು ಎಲ್ಲರನ್ನೂ ಸಹ ತನ್ನ ಶೋಧನೆಗಳ ಮೂಲಕವಾಗಿ ಒತ್ತಾಯಪಡಿಸುವಂಥವನಾಗಿದ್ದಾನೆ. ಅವನು ನಮ್ಮನ್ನ ಮುಟ್ಟಿ ನೋಡ್ತಕ್ಕಂಥವನಾಗಿದ್ದಾನೆ. ಆದರೆ ನಮ್ಮ ಪ್ರಾಣ ತೆಗೆಯಲು ಅವನಿಗೆ ಯಾವುದೇ ಅಧಿಕಾರ ಇಲ್ಲ. ಪ್ರಿಯ ಕೇಳುಗರೆ, ನಾವು ಧೈರ್ಯವಾಗಿ ನಿಂತುಕೊಳ್ಳುವುದಾದರೆ ದೇವರು ನಮಗೆ ಬಲವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಆ ನಿಮಿತ್ತವಾಗಿ ನಾವು ಈ ಲೋಕದಲ್ಲಿ ಹೋರಾಡಬೇಕಾಗಿರ್ತಕ್ಕಂಥದ್ದು ರಕ್ತ ಮಾಂಸ ಇರತಕ್ಕಂಥ ನಮ್ಮ ಸಹೋದರ ಸಹೋದರಿಗಳ ನಡುವೆ ಅಲ್ಲ, ಸೈತಾನ ನಡುವೆ ಹೋರಾಡೋಣ, ಈ ಲೋಕದಲ್ಲಿ ಜೀವನ ಹೊಂದೋಣ. ಹಾಗಾಗಿ ಜೀವಂತಕ್ಕಂಥವನಾಗಿದ್ದೇನೆ, ಶೋಧನೆಗಳನ್ನು ಜಯಿಸ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ನೀವು ಹೇಳುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸ್ವಾಮಿ, ಸೈತಾನನು ಅವನು ಬಲಹೀನನು ಸ್ವಾಮಿ, ಅವನಿಂದ ಏನೂ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ನಾವು ಅರಿತುಕೊಂಡೆವು, ಅವನ ಬಲಹೀನತೆಗಳನ್ನು ಹೊರತುಕೊಂಡೆವು ಸ್ವಾಮಿ. ಆದರೆ ದೇವ, ಅವನು ಎಲ್ಲವನ್ನ ತಿಳಿದವನ ರೀತಿಯಲ್ಲಿಯೂ ಅಧಿಕಾರ ಇರುವುದರ ರೀತಿಯಲ್ಲಿಯೂ ಸ್ವಾಮಿ ಈ ಲೋಕದ ಮನುಷ್ಯರನ್ನು ಶೋಧಿಸಿ ಕಷ್ಟಕ್ಕೆ ಒಳಪಡಿಸಲು ಪ್ರಯತ್ನಿಸುವಂಥವನಾಗಿದ್ದಾನೆ. ಆದರೆ ಸ್ವಾಮಿ, ನಾವು ಹೊರತುಕೊಂಡೆವು ಈ ನಿಮಿತ್ತವಾಗಿ ನೀನು ಮಾತ್ರ ಎಲ್ಲವನ್ನು ಮಾಡಲು ಸಾಧ್ಯನಾಗಿದ್ದೆ ಎಂಬುದಾಗಿ ಆ ನಿಮಿತ್ತವಾಗಿ ಸಂಪೂರ್ಣವಾಗಿ ನಿನಗೆ ಒಪ್ಪಿಸಿಕೊಡುವಾಗ ನೀ ನಮ್ಮ ಸಂಗಡಿಯಲ್ಲೂ ಜೀವವನ್ನು ಹೊಂದಿ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಾಗೆ ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3-1 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannada@asud.adventist.org kannada@asud.adventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.